चिदानंद विग्रहं सदानुग्रहं दशश्रीवच्चिदं शापानमणिपुरीभविमोचनं स्वानामग्रहणादेवान्यस्तस्य अभिग्रहं वृन्दावनगतं वन्दे ब्रह्मरुद्रं प्रवन्दितं स्वान्तस्थानान्तशय्याय पूर्णज्ञानरसान्वसे उत्तुङ्गवाक्तरङ्गाय नमः। गुरुमतुलगुणज्ञं सद्गुणैकाभिवासम् क्षमतम परिनिष्ठम् सत्त्वनिष्ठम् वरिष्ठम् सकलसुदनशिष्टम् नित्यनिर्धूतकष्टम् भयन्थपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलान्तराक्षितानन्तलीलागोपालपालिताम् विद्यापयोनिधीम् वन्दे ब्रह्मविद्यागुरुम्। ब्रह्मचर्य हरिप्रीति सुविद्या वादशालिनः इष्टदाम् कष्टहर्तॄम्नः विद्यामन्यान्मुनीन्द्रः। वादिराजपदद्वन्द्ववादिजासक्तमासाम् विश्वप्रियगुरुम् वन्दे नन्दोऽहम् देविशुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम्। अज्ञानतिमिरच्छेदम् बुद्धिसम्पत्पदायकम् विज्ञानविमलम् शान्तम् विजयार्थगुरुम् भजे। श्रीगुरुभ्यो नमः। हरिः ओम्। मुन्दिन अध्याय राजविद्या राजगोप्य योग। ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಇದಂತೂ ತೇ ಗುಹ್ಯತಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಅದಕ್ಕೆ ನಿನಗೆ ಒಳ್ಳೆ ಗುಹ್ಯತಮಂತೂ ಜ್ಞಾನ, ಇದು ಗುಹ್ಯ ಅಂದರೆ ಬಹಳ ಕಡಿಮೆ ಜನಕ್ಕೆ ಮಾತ್ರ ಗೊತ್ತಾಗುತ್ತೆ. ಅಂದರೆ ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಮಾತ್ರ ಗೊತ್ತಾಗುವುದನ್ನ ಗುಹ್ಯ ಅಂತ ಕರೀತಾರೆ. ರಹಸ್ಯ, ರಹಸ್ಯ ಅಂದರೆ ಎಲ್ಲರಿಗೂ ಅಲ್ಲ ಅಂತ ರಹಸ್ಯ ಶಬ್ದವೇ ಹೇಳುತ್ತೆ, ಅದನ್ನ ಗುಹ್ಯ ಅಂದರು. ಇದು ಗುಹ್ಯ ಅಲ್ಲ, ಗುಹ್ಯತಮಂ, ಗುಹ್ಯ ಗುಹ್ಯತರ ಗುಹ್ಯತಮ ಅಂತ ಮೂರು. ಗುಹ್ಯ ಅಂದ್ರೆ ಸ್ವಲ್ಪ ಸೀಕ್ರೆಟ್, ಲೀಕ್ ಆದ್ರೂ ಅಡ್ಡಿ ಇಲ್ಲ. ಗುಹ್ಯತರ ಅಂದ್ರೆ ಆಗ್ಬಾರ್ದು, ಇನ್ ಯಾವಾಗಾದ್ರೂ ಸ್ವಲ್ಪ ಅಮೆಂಡ್ಮೆಂಟ್. ಗುಹ್ಯತಮ ಅಂದ್ರೆ ಹೋಗ್ಲೇಬಾರ್ದು. ಅಲ್ಲ, ಇಷ್ಟೆಲ್ಲ ಹೇಳೋರು ಮೈಕ್ ಮುಂದೆ ಕೂತು ಹೇಳ್ತಾ ಇದ್ದೀರಲ್ಲ, ಆ ಸೀಕ್ರೆಟ್ ಹೇಗಾಗುತ್ತೆ ಅಲ್ವೇ? ಗುಹ್ಯತಮ ಅಂತ ಪ್ರಶ್ನೆ ಹೇಳಿದ್ದು, ಮತ್ತೆ ನೀವು ಮೈಕ್ ಮುಂದೆ ಕೂತು ಎಲ್ಲರೂ ಹೇಳ್ತೀರಲ್ಲ, ಮತ್ತೆ ಗುಹ್ಯತಮ ಹೇಗಾಯಿತು ಅಂದ್ರೆ, ಇದು ಯಾರಿಗೆ ಹೋಗಬೇಕೋ ಅವರಿಗೆ ಮಾತ್ರ ತಲುಪುವಂತೆ ಭಗವಂತ ಮಾಡುತ್ತಾನೆ. ಅವಾಗ ಸಂಶಯ, ನಮಗದು ಬರುತ್ತಾ ಇಲ್ವಾ ಅಂತ. ಖಂಡಿತವಾಗಿ ಬರಲಿಕ್ಕಾಗಿಯೇ ಎಷ್ಟೋ ಜನ ಜೀವರಾಶಿ ಇದ್ರೆ ಆ ಕೆಲವರಿಗೆ ಮಾತ್ರ ಇದು ಸಿಗುವಂತೆ ಮಾಡ್ತಾ ಇರ್ತಾನೆ ಭಗವಂತ. ಇಲ್ಲಿ ಹೇಳ್ತಾರೆ ಗುಹ್ಯತಮಂ, ಗುಹ್ಯ ಗುಹ್ಯತರ ಗುಹ್ಯತಮ ಅಂತ ಹೇಳಿ, ನೀನು ಹೇಳಿದ್ದಕ್ಕೆ ಗುಹ್ಯತಮವೋ ನಿಜವಾಗಿ ಗುಹ್ಯತಮ ಹೌದು. ಬಹಳ ಜನ ಇರ್ತಾರೆ ನಿಮ್ಗೆ ಬಹಳ ಸೀಕ್ರೆಟ್ ಹೇಳ್ತೇನೆ ಅಂತ ಹೇಳ್ತಾರೆ, ಅದೇನೂ ಇರಲ್ಲ. ಅವರ ಹೆಸರಲ್ಲೇ ಬಾಯಲ್ಲೇ ಸೀಕ್ರೆಟ್ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ನಾವು ಹೋಗಿ ಯಾರಿಗಾದ್ರೂ ಹೇಳಲಿಕ್ಕೆ ಹೋದ್ರೆ ಸೀಕ್ರೆಟ್ ಅನ್ನ, ಅಯ್ಯೋ ಎಲ್ಲರಿಗೂ ಗೊತ್ತು ನೋಡಿ ಅಂತ ಹೇಳ್ತಾರೆ. ಹಾಗಿರಬಾರ್ದು. ಗುಹ್ಯತಮ ಹೌದು ಅಂದ್ರೆ ತು ಅಂತ ಹೇಳ್ತಾನೆ. ಗುಹ್ಯತಮವಾದದ್ದನ್ನೇ ಹೇಳ್ತಾ ಇದ್ದೇನೆ. ಪ್ರವಕ್ಷ್ಯಾಮಿ, ಬರೇ ವಕ್ಷ್ಯಾಮಿ ಅಂತ ಹೇಳಿಲ್ಲ, ವಕ್ಷ್ಯಾಮಿ ಅಂತ ಹೇಳ್ತೇನೆ. ಪ್ರವಕ್ಷ್ಯಾಮಿ ಪ್ರಕೃಷ್ಟತಃ ಪ್ರಕರ್ಷೇಣ ವಕ್ಷ್ಯಾಮಿ ಅಂದ್ರೆ ಚೆನ್ನಾಗಿ ಹೇಳ್ತೇನೆ. ಏನಿದು ಚೆನ್ನಾಗಿ ಹೇಳೋದು? ಹೇಳೋದು ಚೆನ್ನಾಗಿ ಹೇಳೋದು ಅಂತ ಎರಡು ಅಂತ ಹೇಳಿದರೆ, ಹಾ ಬರೀ ಹೇಳೋದು, ಹೇಳೋದು ಅಂದರೆ ಹೇಳೋದ್ರಲ್ಲಿ ತಾತ್ಪರ್ಯ, ಆಚೆ ಅವನಿಗೆ ಅರ್ಥ ಆಗ್ಲೇಬೇಕು ಎಂಬ ಮನಸ್ಸಿನ ಭಾವನೆ ಇಲ್ಲ. ಆಚೆಯವನಿಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಸರಿಯಾಗಿ ತೋರಬೇಕು ಎಂಬ ಇಚ್ಛೆ ಇಲ್ಲ. ಹೇಳಿದ್ರು ಕಾಲೇಜಲ್ಲಿ ಲೆಕ್ಚರ್ಸ್ ಬರ್ತಾ ಆಗಿರ್ತಾರೆ, ಉದ್ದೇಶ ಅರ್ಥ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಆಗ್ಲೇಬೇಕು ಅಂತ ಹಿಡಿದು ಕೂಡಿಸಿ ಹೇಳ್ತಾರ ಇಲ್ಲ. ಟೀಚರ್ಸ್ ಆಗಲ್ಲ, ಟೀಚರ್ಗಳು ಎಲಿಮೆಂಟ್ರಿ ಸ್ಟೇಜ್ ಇಂದ ಬರ್ತಾರಲ್ಲ ಟೆಂತ್ ಕ್ಲಾಸ್ ವರೆಗೆ ಟೀಚರ್ಸ್, ಅವರು ನಾನು ಹೇಳಿ ಹೋಗ್ತೇನೆ ನಿನ್ ಪಾಡಿ ನೀನು ಹೋಗು ಇಲ್ಲ, ಬರೆದಿದ್ರೆ ಹಿಡಿತಾರೆ ಬಡಿಯುತ್ತಾರೆ ಬರುವಂತೆ ಮಾಡುತ್ತಾರೆ, ಅದು ಪ್ರವಕ್ಷ್ಯಾಮಿ, ಇದು ಬರೀ ಭಕ್ಷ್ಯಾಮಿ ಮಾತ್ರ. ಅದಕ್ಕೆ ಪ್ರವಕ್ಷ್ಯಾಮಿ ಅಂದರೆ ಹೇಳೋದು ಮಾತ್ರ ಅಲ್ಲ, ನಿನಗೆ ಅನುಷ್ಠಾನಕ್ಕೆ ಬರುವಂತೆ ನಾನು ಮಾಡುತ್ತೇನೆ. ಆದರೆ ಇಷ್ಟೆಲ್ಲ ನನಗೆ ಹೇಳಬೇಕಾದರೆ ಆ ಅರ್ಜುನನಲ್ಲಿ ಕೃಷ್ಣ ನೋಡಿದ ಮುಖ್ಯ ಗುಣ ಏನು? ಅನಸೂಯವೇ ಅಂತ ಹೇಳುತ್ತಾರೆ. ಅಸೂಯಾದಿ ದೋಷಹೀನಾಯ, ಅಸೂಯ ಎಂಬುದು ಇರಬಾರದಂತೆ. ಭಗವಂತನ ತತ್ವಜ್ಞಾನ ನಮಗೆ ಬರಬೇಕಾದರೆ ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಬರಬಾರದು. ಅದು ಬರುತ್ತೆ ಅಂದರು ಯಾವುದರಲ್ಲಿ? ಕೊನೆಗೆ ನಮಕ್ಕಿಂತ ಸ್ವಲ್ಪ ಜಪ ಜಾಸ್ತಿ ಮಾಡುತ್ತಾರೆ, ನಮಕ್ಕಿಂತ ಸ್ವಲ್ಪ ಜಾಸ್ತಿ ವ್ರತಾದಿಗಳು ಮಾಡುತ್ತಾರೆ ಎಂದು ಭಗವಂತ ಶುರುವಾಗುತ್ತೆ. ಸರಿ ಬಿಡು, ನೀವೇ ವ್ರತ ಮಾಡ್ತೀರ, ಅವಾಗ ಬಾಯಿಗೆ ಶುರು ಆಗ್ತಾರೆ ಹೋಗ್ತಾ. ಅದಕ್ಕೆ ಈ ಅಸೂಯ ಇರಬಾರದಂತೆ. ಹಾಗಾದ್ರೆ ಇನ್ನೇನಾಗ್ ಬೇಕು ಅಂದ್ರೆ, ಯಾರಲ್ಲಿ ನಮಕ್ಕಿಂತ ಹೆಚ್ಚಿನ ಅನುಷ್ಠಾನ ಜ್ಞಾನ ವೈರಾಗ್ಯ ಕಾಣುತ್ತೆ ಹರಿ ಕೊಟ್ಟ ಅವರ ಯೋಗ್ಯತೆ ಇದೆ, ಕರ್ಮ ಪಕ್ವತ ಹರೇ ನಿನಗೆ ನಮಸ್ಕಾರ ಅಂತ ಅಲ್ಲಿ ಒಳ್ಳೆತನವನ್ನ ಒಳ್ಳೆ ಗುಣಗಳನ್ನ ಅಭಿವೃದ್ಧಿಯನ್ನ ನೋಡಿ ಸಂತೋಷ ಪಡುವ ಗುಣ ಯಾವಾಗ ಬರುತ್ತೆ ಅವಾಗ ಅಸೂಯ ಹೊರಟೋಗುತ್ತೆ. ಅಸೂಯ ಬಂತ ಸಂತೋಷವೇ ಇರಲ್ಲ, ಕುರಿತಾ ಕೂತಿರ್ತಾನೆ ಪ್ರಾಣಿ. ಹೇಗೆ ಈ ಬಿದುರಿನ ವೃಕ್ಷದಲ್ಲಿ ಎಲ್ಲ ಪೊದೆ ಬೆಳೆದಿರುತ್ತೆ, ಅದರಲ್ಲಿ ಅಗ್ನಿ ಬಂದರೆ ಆ ಅಗ್ನಿ ಆ ಬಿದುರನ್ನೇ ಸುಟ್ಟು ಬಿಡುತ್ತೆ. ಅಸೂಯ ಅಗ್ನಿ ನಮ್ಮಲ್ಲಿ ಬಂದರೆ ನಮ್ಮನ್ನೇ ಸುಡುತ್ತೆ, ಇನ್ನೊಬ್ಬರನ್ನಲ್ಲ. ಆದ ಕಾರಣ ಪ್ರವಕ್ಷ್ಯಾಮಿ ಅನಸೂಯವೇ. ಸರಿ ಏನು ಹೇಳ್ತೀಯಪ್ಪ ಅಂತ ರಹಸ್ಯ, ಜ್ಞಾನವನ್ನು ತಿಳಿಸಿಕೊಡುತ್ತೇನೆ, ತಿಳಿಯಬೇಕಾದ್ದನ್ನು ತಿಳಿಸಿಕೊಡುತ್ತೇನೆ ಜ್ಞಾನ. ಹೌದಾ, ಇನ್ನೊಂದೇನೋ ಹೇಳಿದೆಯಲ್ಲ, ವಿಜ್ಞಾನ ಸಹಿತ ಅಂದ್ರು ವಿಶೇಷವಾಗಿರತಕ್ಕಂಥ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳುತ್ತೇನೆ ಎಂದರು. ಹೇಳ್ತಾರೆ ಜ್ಞಾನ ವಿಜ್ಞಾನ ಬೇರೆ ಬೇರೆ ಇದೆಯಾ? ಜ್ಞಾನ ವಿಜ್ಞಾನ ಅಂತ ಬೇರೆ ಇದೆಯಾ ಅಂದ್ರೆ ಹೇಳ್ತಾರೆ, ಜ್ಞಾನ ಅಂದ್ರೆ ಸರ್ವತ್ರ ನಿಂತಿರುವ ಭಗವಂತನ ವಿಶೇಷ ಅವತಾರ ರೂಪಗಳು ಎಲ್ಲ ತಿಳುವಳಿಕೆ ಬರುವುದನ್ನು ಜ್ಞಾನ ಅಂತ ಕರೆದರು. ಎಲ್ಲ ಜೀವರಾಶಿಗಳ ಹೃದಯದಲ್ಲಿರುವ ಭಗವಂತನ ಪರಿಚಯ ಅದನ್ನು ವಿಜ್ಞಾನ ಅಂತ ಕರೆದರು. ಅರಣ್ಯಕಾಚಾರ್ಯರು ಹೇಳ್ತಾರೆ ಎಲ್ಲರ ಹೃದಯದಲ್ಲಿರುವ ಭಗವತ್ ರೂಪಕ್ಕೆ ಬಿಂಬರೂಪ ಅಂತ ಹೆಸರು. ಇದರ ಜ್ಞಾನ ಭಗವಂತನ ನಮ್ಮ ಹೃದಯದಲ್ಲಿರುವ ವಿಶೇಷವಾದ ಭಗವದ್ ರೂಪದ ಜ್ಞಾನ ಇದಮೇವ ಚ ವಿಜ್ಞಾನ ವಿಧಿಗೀಯತೆ, ಇದೇ ವಿಜ್ಞಾನ ಅಂತ ಕರೆಯಲ್ಪಡುತ್ತಯ್ಯ. ಹಾಗಾದರೆ ಜ್ಞಾನ ವಿಜ್ಞಾನಗಳ ಭಾಗ ಗೊತ್ತಾಯಿತು. ಹಾಗಾದರೆ ಕೃಷ್ಣ ಇಲ್ಲಿ ಏನು ಹೇಳಲಿಕ್ಕೆ ಹೊರಟ ಅಂದರೆ, ನಮ್ಮ ಒಳಗಿರುವ ಭಗವದ್ ರೂಪದ ಮಹಿಮೆ, ಹೊರಗೆ ಆ ಭಗವದ್ ರೂಪವೇ ಅನೇಕ ಅವತಾರ ರೂಪಗಳಿಂದ ಅನಂತ ರೂಪಗಳಿಂದ ತೋರತಕ್ಕ ಮಹಿಮೆ, ಎರಡನ್ನೂ ಸಮನ್ವಯ ಮಾಡುವ ವಿದ್ಯ. ಇದನ್ನೇ ಆಚಾರ್ಯರು ಒಂದು ಮಾತಲ್ಲಿ ಹೇಳಿದರು, ಆತ್ಮ ಗುಣೋಪಾಸನ ನಮ ಸ್ವಾಮಿ ಹರಿರ ನಿತ್ಯಂ ಸರ್ವಸ್ಯ ಪತಿರೇವಚ. ಅದು ಪ್ರಾಕ್ಟಿಕಲ್ಲಿ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕೆಂಬುದನ್ನು ಕೃಷ್ಣ ಚೆನ್ನಾಗಿ ತೋರಿಕೊಡುತ್ತಾನೆ. ಇದನ್ನು ತಿಳ್ಕೊಂಡ್ರೆ ಮೋಕ್ಷಸೆ ಅಶುಭ, ಅಶುಭದಿಂದ ನೀನು ಬಿಡುಗಡೆ ಆಗುತ್ತೆ ನನಗೆ. ಅಶುಭ ಅಂದ್ರೆ ಯಾವುದು ಅಂದ್ರೆ ಹೇಳ್ತಾರೆ, ನಮಗೆ ಈಗ ಈ ಜನ್ಮದಲ್ಲಿ ಬರತಕ್ಕ ನಾನಾ ದುಃಖ ಕಷ್ಟ ಇವೆಲ್ಲ ಅಶುಭ ಅಂತ ನಾವು ತಿಳ್ಕೊಳ್ತೇವೆ. ಈ ಅಶುಭ ಇದು ಬರೇ ಹೊಗೆ ಮಾತ್ರ, ಅದಕ್ಕೆ ಬುಡವಾದ ನಿಜವಾದ ಅಶುಭ ಯಾವುದು ಅಂದ್ರೆ ಪಾಪಕರ್ಮ. ಪಾಪಕರ್ಮದಿಂದಾಗಿ ಕಷ್ಟಗಳು ದುಃಖಗಳು ಎಲ್ಲ ಬರ್ತಾ ಇವೆ. ಸರಿ, ಆ ಪಾಪಕರ್ಮವೇ ನಿಜವಾದ ಅಶುಭವ ಅಂದರೆ ಪಾಪಕರ್ಮಕ್ಕೆ ಬುಡವಾದ ಇನ್ನೊಂದು ಅಶುಭ ಕೂತಿದೆ. ಯಾವುದದು ಅಂದ್ರೆ ಅಜ್ಞಾನ. ಅಜ್ಞಾನ ಇದ್ದದ್ದಕ್ಕೆ ನಮಗೆ ಪಾಪಕರ್ಮ ಮಾಡುವಾಗ ಖುಷಿಯಾಗುತ್ತೆ, ಮಾಡಬಾರದ್ದು. ನಮಗೆ ಹಾನಿ ಮಾಡುವಂಥದ್ದಾಗಿದ್ರೂ ಕೂಡ ಅದನ್ನು ನೋಡಿದುಕೊಳ್ಳಿಕ್ಕಿಷ್ಟ ಅಂತ ಹುಟ್ಟಿದರೆ ಅದನ್ನು ಅಜ್ಞಾನ ಅಂತ ಕರೀತಾರೆ. ಸರಿ, ಇಷ್ಟೆಲ್ಲ ಅನರ್ಥಗಳಿಗೂ ಕಾರಣ ಅಜ್ಞಾನ ಅಂತ ಹೇಳ್ತೀರಾ ಅಂದ್ರೆ ಆ ಅಜ್ಞಾನಕ್ಕೂ ಬುಡ ಯಾವುದು ಅಂದ್ರೆ ಲಿಂಗ ದೇಹ, ಅದೇ ಅಶುಭ. ಅವಿದ್ಯೆ ಎಂಬ ಅಜ್ಞಾನ, ಅಜ್ಞಾನ ಅವಿದ್ಯೆ ಎರಡು ಒಂದೇ. ಅದು ಎಲ್ಲಿರುತ್ತೆ ಅಂದ್ರೆ ಲಿಂಗ ದೇಹದ ಒಳಗೆ ಬೀಜ ರೂಪದಿಂದ ಇರುತ್ತೆ. ಅವಿದ್ಯ, ಕಾಮ, ಕರ್ಮ, ಮೂರು ಬೀಜಗಳು ಈ ಲಿಂಗ ದೇಹಕ್ಕೆ. ಅಂತಹ ಲಿಂಗ ದೇಹದ ಒಳಗಿರತಕ್ಕಂಥ ಈ ಅವಿದ್ಯ, ಹಾಗಾದ್ರೆ ಆ ಅವಿದ್ಯೆಗೆ ಬುಡವಾದ ಲಿಂಗ ದೇಹ, ಆ ಲಿಂಗ ದೇಹ ನಿಜವಾದ ಅಶುಭ. ಆ ಅಶುಭದಿಂದ ಮೋಕ್ಷಸೆ, ಬೇಗ ನಿನಗೆ ಬಿಡುಗಡೆ ಆಗುತ್ತೆ ಈ ಚಿಂತನೆ ಮಾಡಿದರೆ. ಹೌದಾ? ಇದಕ್ಕೆ ಹೆಸರೇನಾದರೂ ಇದೆಯಾ? ನೀನು ಹೇಳತಕ್ಕಂಥ ಗುಹ್ಯವಾದ ಜ್ಞಾನಕ್ಕೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಚೆನ್ನಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಇದೆಂಥದ್ದು ಅಂದ್ರೆ ರಾಜವಿದ್ಯಾ. ರಾಜವಿದ್ಯಾ ಅಂದ್ರೆ ರಾಜ್ಞಿ ಕ್ಯಾಸೌ ವಿದ್ಯಾ ಚ ರಾಜವಿದ್ಯಾ ಅಂದ್ರೆ ಎಲ್ಲಾ ವಿದ್ಯೆಗಳಲ್ಲಿ ವಿಶೇಷವಾಗಿರತಕ್ಕಂಥ ರಾಜನ ಸ್ಥಾನದಲ್ಲಿರತಕ್ಕಂಥ ವಿದ್ಯೆ ರಾಜವಿದ್ಯ. ಇನ್ನ ರಾಜಗುಹ್ಯ ಅಂದ್ರೆ ಗುಹ್ಯವಾಗಿ ಹೇಳತಕ್ಕಂಥ ವಿಷಯಗಳಲ್ಲಿ ಟಾಪ್ಮೋಸ್ಟ್ ಪಿಚ್, ತಿಳ್ಕೋಬೇಕಾದರಲ್ಲಿ ಪ್ರಧಾನವಾದ್ದು, ಬಚ್ಚಿಟ್ಟು ಹೇಳಬೇಕಾದರಲ್ಲಿ ಪ್ರಧಾನ, ಅನುಷ್ಠಾನಕ್ಕೆ ಬರಬೇಕಾದ ರಹಸ್ಯ. ಪವಿತ್ರಂ ಇದಂ ಉತ್ತಮಂ, ಇದು ವಿಶೇಷವಾಗಿ ಪಾವಿತ್ರ್ಯ ಹೇತು ಅದಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಪಾವಿತ್ರ್ಯ ಬರಬೇಕಾ? ಇದ ಈ ಜ್ಞಾನ ಬಂದರೆ ನಮ್ಮಲ್ಲಿ ಪವಿತ್ರತಾ ಬರುತ್ತೆ. ಅದಕ್ಕೆ ದಾಸರಾಯ ಹೇಳ್ತಾರೆ, ಈ ರಾಜವಿದ್ಯಾ ರಾಜಗುಹ್ಯ ಯೋಗ ಏನಿದೆ ಇದನ್ನ ಕನ್ನಡದಲ್ಲೇ ಹರಿಕಥಾ ಮೃತಸಾರದಲ್ಲಿ ಸಾರವನ್ನ ತರ್ತಾರೆ, ತಂದು ಹೇಳುತ್ತಾರೆ. ಯಾರಿಗೆ ಇದು ಮನಸ್ಸಿನಲ್ಲಿ ಅನುಷ್ಠಾನಕ್ಕೆ ಬರೋದಿಲ್ಲವೋ ಅವರು ಏನು ಮಾಡಿದರೇನು ಅಂತ ಕೇಳುತ್ತಾರೆ. ಇನ್ನ ಉತ್ತಮಂ ಯಾಕೆ ಅಂದ್ರೆ ಎಲ್ಲರಿಗೂ ಬೇಕಾಗಿದ್ದು, ಎಲ್ಲರಿಗೆ ರಕ್ಷೆ ಕೊಡುವಂಥದ್ದು, ಅದರಿಂದ ಉತ್ತಮ. ಪ್ರತ್ಯಕ್ಷಾವಗಮಂ ಅಂದ್ರು, ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷ ಅಂದ್ರೆ ಸಾಮಾನ್ಯವೇ ನೋಡೋದು ಅರ್ಥ, ಪ್ರತ್ಯಕ್ಷದಿಂದ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ್ದು ಅಂತ ಒಂದರ್ಥ. ಹೌದಾ? ಈ ಜ್ಞಾನ ಪ್ರತ್ಯಕ್ಷದಿಂದ ಗೊತ್ತಾಗುತ್ತೆ. ಅದಕ್ಕೆ ರಾಯರು ಬರೀತಾರೆ, ಆರಾಧನೆ ಬರ್ತಾ ಇದೆ, ರಾಯರ ಮಾತು ಒಂದೊಂದು ನೆನದೇ ಸಾಕು, ದೊಡ್ಡ ಆರಾಧನೆ ಆಗುತ್ತೆ. ಹೇಳ್ತಾರೆ, ಅಕ್ಷೇಶು ಪ್ರತಿ ಪ್ರತಿಷ್ಠಿತ ಪ್ರತ್ಯಕ್ಷೋ ಭಗವಾನ್. ಇದಕ್ಕೆ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷ ಅಂದ್ರೆ ಯಾರಿಗೆ ಹೆಸರು? ದೇವರಿಗೆ ಹೆಸರು. ಅಕ್ಷೇಶು ಪ್ರತಿ ಪ್ರತಿಷ್ಠಿತ ಪ್ರತ್ಯಕ್ಷ ಅಂದ್ರೆ ಪ್ರತಿಯೊಬ್ಬರ ಕಣ್ಣಲ್ಲಿ ನಿಂತುಕೊಂಡು ಎಲ್ಲರಿಗೆ ಜಗತ್ತನ್ನ ತೋರತಾನಲ್ಲ, ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರು. ಅಂಥ ಪ್ರತ್ಯಕ್ಷ ನಾಮಕ ಭಗವಂತ ಅವಗಮ್ಯತೆ ಸಾಕ್ಷಿ ಸಾಕ್ಷಾತ್ಪ್ರಿಯತೆ ಏನ ತದ್ ಅವಗಮನ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಗವಂತ ನಮ್ಮ ಕಣ್ಣಲ್ಲಿದ್ದುಕೊಂಡು ತಾನೇ ಎಲ್ಲವನ್ನ ತೋರತಾ ಇದ್ದಾನೆ. ಅಂಥ ಭಗವಂತನ ಕರುಣೆಯಿಂದ ಮಾತ್ರ ಗೊತ್ತಾಗುವಂಥದ್ದು ಪ್ರತ್ಯಕ್ಷಾವಗಮನ್. ಯಾಕಿಷ್ಟು ದೊಡ್ಡದು ನೋಡಿ ತಿಳ್ಕೊಳ್ಳೋದು ಅಂತ ಒಂದು ಮಾತಲ್ಲಿ ಹೇಳಬಹುದಲ್ಲ. ಹೌದು, ನೋಡಿದರೆ ಗೊತ್ತಾಗ್ತಾ ಇದೆ, ಆದರೆ ಇದು ಎಲ್ಲರೂ ನೋಡ್ತಾನೆ ಇದ್ದಾರೆ, ನೋಡಿದವರು ಎಲ್ಲ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಗೊತ್ತಾಗ್ತಾ ಇದೆ, ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ನೋಡುತ್ತಾನೆ ಇದ್ದಾರೆ. ನೋಟದಿಂದಲೇ ಗೊತ್ತಾಗುತ್ತೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು. ಮತ್ತೆ ನೋಡುವವರಿಗೆ ಎಲ್ಲರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆ ನೋಟದಲ್ಲಿದ್ದುಕೊಂಡು, ನೋಟ ಕೊಡುವವನು ಅವನೇ, ಎಲ್ಲರಿಗೂ ಕಣ್ಣಲ್ಲಿದ್ದು ತೋರಿಸುವ ಅವನೇ. ಆ ತೋರಿಸುವ ಕಾಲಕ್ಕೆ ಅದರ ಕುರಿತು ಪರಿಚಯ ಮಾಡಿಕೊಡುವವ ಅವನೇ, ಕಣ್ಣೊಳಗಿರುವ ಭಗವಂತ. ನೋಟವೇ ಬೇರಾಗುತ್ತೆ ನೋಡಿ, ನೋಟವೇ ಬೇರಾಗಿ ಬಿಡುತ್ತೆ. ದೃಷ್ಟಾಂತ, ವಿರಾಟ್ ರೂಪಿ ಭಗವಂತ, ವಿರಾಟ್ ನಾಮಕ ಭಗವಂತ ನಮ್ಮ ಶರೀರದ ಸುತ್ತೂ ಇದ್ದಾನೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಎಲ್ಲರ ಶರೀರವನ್ನ ಹೊತ್ತು ನಡೆಸ್ತಾ ಇದ್ದಾನೆ. ಇದು ಗೊತ್ತಿಲ್ಲ, ಅದು ಗೊತ್ತಿರದಿರುವಾಗ ನೋಡಿದರೆ ಅವರು ಬಂದ್ರು, ಇವರು ತಿಂದ್ರು, ಇವರು ಕೂತರು, ಇವರು ಹೊರಟರು, ಇದೇ ಇಡೀ ಜೀವನ. ಈ ಭಗವಂತ ಎಲ್ಲರ ಸುತ್ತು ಇದ್ದು ಎಲ್ಲರ ಕಾರ್ಯ ಮಾಡಿಸ್ತಾ ಇದ್ದಾನೆ. ಅವನಿಲ್ಲದಿದ್ರೆ ಎಲ್ಲರೂ ಬಿದ್ದಿರ್ತಾರೆ ಎಂಬ ಎಚ್ಚರ ಮನಸ್ಸಿಗೆ ಮುಟ್ಟಿದರೆ, ಅದು ನೋಟಕ್ಕೆ ಬಂದರೆ, ದೇವ ನೋಡಿಸಿದಾಗ ಯಾವ ಯಾವ ವ್ಯಕ್ತಿ ಕದಲುತ್ತಾ ಇದ್ರೆ ಒಳಗಿಂದ ದೇವ ಇಂಜೆಕ್ಟ್ ಮಾಡ್ತಾ ಇರ್ತಾನೆ, ನೋಡು ನೋಡು ನಾನೇ ಇದ್ದೇನೆ, ನಾನೇ ಇದ್ದೇನೆ, ಅವರ ಸುತ್ತು ನಾನೇ ಇದ್ದೇನೆ, ಇದ್ದಕ್ಕೆ ಅವರು ಕದಲಿ ಬರ್ತಾ ಇದ್ದಾರೆ, ನೋಡು ನೋಡು ಅಂತ ನೋಟವನ್ನ ಕೊಡುವವ ಭಗವಂತ. ಅದಕ್ಕೆ ಒಂದೇ ನೋಟ ಆದರೂ ನೋಡಿಸುವ ಭಗವಂತನ ಮನಸ್ಸಿನಲ್ಲಿ ಇವರಿಗಿದು ಗೊತ್ತಾಗಬೇಕು, ಇವರಿಗಿದು ಗೊತ್ತಾಗಬಾರದು ಅಂತ ಇದೆ. ಆದ್ದರಿಂದ ಎಲ್ಲರಿಗೆ ಒಂದೇ ವಸ್ತುವನ್ನ ದೇವರು ತೋರಿದ್ರೂ ಕೂಡ ಒಬ್ಬರಿಗೆ ಒಂದು ರೀತಿ ಅರ್ಥ ಆಗುವಂತೆ ಮಾಡುತ್ತಾನೆ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಅರ್ಥ ಆಗುವಂತೆ ಮಾಡುತ್ತಾನೆ. ಅದಕ್ಕೆ ರಾಯರು ಬಹಳ ಚೆನ್ನಾಗಿ ಹೇಳಿದರು, ಪ್ರತ್ಯಕ್ಷಾವಗಮಂ. ನಮ್ಮ ಕಣ್ಣಿನಲ್ಲಿರುವಂತಹ ಭಗವಂತನಿಗೆ, ಪ್ರತಿಯೊಬ್ಬರ ಕಣ್ಣಲ್ಲಿದ್ದು ಎಲ್ಲ ಜಗತ್ತನ್ನ ಅವರವರ ಯೋಗ್ಯತಾನುಸಾರ ತೋರಿಕೊಡುವ ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರು. ಹೌದು, ಯಾರಿಗೂ ಕಾಣ್ತಾ ಇಲ್ಲ, ಎಲ್ಲರಿಗೂ ಗಿಡದಿಂದ ಹಣ್ಣು ಬೀಳೋದು ಕಾಣ್ತಾ ಇದೆಯಾ ಇಲ್ವ? ಗಿಡದಿಂದ ಹಣ್ಣು ಉದುರಿದರೆ ಬೀಳೋದು ಎಲ್ಲರೂ ನೋಡುತ್ತಾನೆ ಇದ್ದಾರೆ. ಅದು ಯಾರು? ನ್ಯೂಟನ್? ಹೌದಾ? ಆತ ಕಣ್ಣನ್ನು ಆತ ನೋಡಿದ, ಆತನಿಗೂ ಹಣ್ಣೇ ಉದುರುಬಿತ್ತದು, ಬೀಳದ ಕಾರತ್ತ ತಲೆಯಲ್ಲಿ ಬೇರೆ, ಆ ನೋಟವೇ ಬೇರೆ ಇತ್ತು. ಇದು ಬೀಳಬೇಕಾದ್ರೆ ಇದಕ್ಕೇನೋ ಇದೆ ಅಂತ ನಮಗೆ ಬರಲಿಲ್ಲ. ನಾವು ಹುಟ್ಟಿದಾಗನೇ ನೋಡ್ತಾ ಇದ್ದೀವಿ, ನ್ಯೂಟನ್ಸ್ ಲಾ ಅಂತ ನೋಡಿದಾಗ ಹೌದಾ ಅಂತ ಅವಾಗ ನಮಗೆ ಬುದ್ಧಿ ಬರ್ತಾ ಇದೆ. ಮತ್ತೆ ಅವನಿಗೆ ಆ ಬುದ್ಧಿ, ನೋಟ ಅಂದ್ರೆ ಬರೇ ನೋಟ ಅಲ್ಲ, ಬುದ್ಧಿ ಕೊಡೋರು ಯಾರು? ಆ ಕಣ್ಣಲ್ಲಿ ಭಗವಂತ, ಅವನನ್ನೇ ಪ್ರತ್ಯಕ್ಷ ಅಂತ ಕರೀತಾರೆ. ಅಂದರೆ ಯಾರಿಗೆ ಅವನ ಕಣ್ಣಲ್ಲಿರುವ ಭಗವಂತ ಅನುಗ್ರಹ ಮಾಡಿ ಅವನಿಗೆ ಬೇಕಾದ್ದನ್ನು ತೋರಬೇಕು ಅಂತ ಸಂಕಲ್ಪ ಮಾಡಿ ಕರುಣೆ ಮಾಡುತ್ತಾನೋ ಅದು ಅವನಿಂದ ತಿಳಿಯುವ ಜ್ಞಾನ. ಅಂದರೆ ನಾನೇ ನಿಮ್ಮಲ್ಲಿ ನಿಂತು ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರಲ್ಲಿರುವ ನನ್ನನ್ನು ಪರಿಚಯ ಮಾಡಿಸಿಕೊಡುವ ಜ್ಞಾನ. ಅಂದರೆ ನಾ ಕೊಟ್ಟರೆ ಬರುತ್ತಿಲ್ಲದಿರಲಿಲ್ಲ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ. ಧರ್ಮ್ಯ ಅಂದ್ರು ಏನು? ಧರ್ಮ್ಯ ಅಂದ್ರೆ ಹೇಳ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಾತು ಬಹಳ ಚೆನ್ನಾಗಿ ಬರುತ್ತಿರಲಿ. ಹೇಳ್ತಾ ಇದ್ದಾರೆ ಪ್ರತ್ಯಕ್ಷ ಅಂದರೆ ಎಲ್ಲರ ಕಣ್ಣಲ್ಲಿರುವ ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರು. ಆ ಪ್ರತ್ಯಕ್ಷ ವಿಶೇಷವಾಗಿ ಭಗವಂತನಿಂದ ಗೊತ್ತಾಗುವುದೇ ಪ್ರತ್ಯಕ್ಷ ಅವಗಮ ಈ ಜ್ಞಾನ ಅಂದ್ರು. ಹೇಳ್ತಾರೆ ಪ್ರತ್ಯಕ್ಷಸ್ಯ ಹರೇ ಅವಗಮಂ ಪ್ರತ್ಯಕ್ಷಾವಗಮಂ ಅಂದ್ರೆ ಸರ್ವ ಇಂದ್ರಿಯ ಪ್ರೇರಕ ಭಗವದ ಅಪರೋಕ್ಷ ಜ್ಞಾನ ಸಾಧನಂ. ಈ ಜ್ಞಾನ ಎಂತಾದ್ದು ಅಂದ್ರೆ ಸರ್ವೇಂದ್ರಿಯ ಪ್ರೇರಕನಾದ ಭಗವಂತನ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ನಮ್ಮ ಕಣ್ಣಲ್ಲೇ ಇದ್ದುಕೊಂಡು ಸರ್ವತ್ರ ಇರುವ ದೇವರ ಚಿಂತನೆ. ಈಗ ನೋಡಿ ಶಾಸ್ತ್ರ ಹೇಳ್ತಾ ಇದೆ ದೇವರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಇರುವ ದೇವರನ್ನ ಸದಾ ನೆನೆಯಬೇಕು ಅಂತ. ತುಂಬಾ ವರ್ಷಗಳಿಂದ ನಾವು ಕೇಳ್ತಾನೇ ಇದ್ದೇವೆ. ಯಾರಿಗೆ ಗೊತ್ತಿಲ್ಲ? ಸಬ್ಜೆಕ್ಟ್ ಎಲ್ಲರಿಗೂ ಗೊತ್ತು. ಎಲ್ಲಾ ಕಡೆ ದೇವರಿದ್ದಾರದು ಗೊತ್ತಿಲ್ವಾ? ಗೊತ್ತು. ನೋಡಬೇಕು ಅಂತ ಗೊತ್ತಿಲ್ವಾ? ಗೊತ್ತು. ನೋಡ್ತಾ ಇದ್ದೀವಾ? ಇಲ್ಲ. ಯಾಕೆ? ಬೆಳಿಗ್ಗೆದ್ದಾಗ ಈ ತರ ದೇವರನ್ನ ಸರ್ವತ್ರ ನೋಡಬೇಕು ಎಂಬ ಆಲೋಚನೆಯೇ ಸ್ವಿಚ್ ಆಫ್. ನೋಡಿದರೆ ಏನು ವಿಶೇಷ ಅಂಬುದು ಗೊತ್ತು ನೆನಪರಲ್ಲ. ಅಷ್ಟೇ ಅಲ್ಲ, ನೋಡಲೇಬೇಕು ಒಬ್ಬ ಹಠ ನೆನಪು ನಮ್ಮಲ್ಲಿ ಯಾವುದು ಇರಲ್ಲ. ಕಾಮಾಗಿ ಹೋಗಿ ಬರ್ತಾ ಇರ್ತೀವಿ. ಯಾವಾಗಾದ್ರೂ ಕೊಟ್ರೆ ಎಲ್ಲಿ ಪ್ರವಚನಕಾರಕ್ಕೆ ಬಂದ್ರೆ ಹೌದಲ್ಲ ನೋಡಬೇಕನ್ಕೊಂಡು ಯಾಕೋ ಬರ್ತಾ ಇಲ್ಲ. ಕೊನೆ ಕನ್ಫರ್ಮೇಶನ್ ಏನದು? ಇದು ಕೇಳೋದಷ್ಟೇ, ನಮಗೆ ಅನುಷ್ಠಾನಕ್ಕೆ ಬರಲ್ಲ ಆಚಾರ್ಯೇ ಅಂತ ಕೊನೆಗೆ ಹೋಗ್ತಾರೆ. ನೀನು ಹೇಳೋದಲ್ಲ, ಬರೀ ಕೇಳಲಿಕ್ಕೆ ಉಪಯೋಗ ಅಷ್ಟೇ, ಅನುಷ್ಠಾನಕ್ಕೆ ಬರಲ್ಲ ಅಂತ ಕೊನೆಗೆ. ಯಾಕಾದ ಅರ್ಥ ಇದೆ ಅಂದ್ರೆ, ಇದು ಎಲ್ಲಾ ಕಡೆ ದೇವರಿದ್ದಾರೆ ಎಂಬುದು ಕೇಳ್ಕೊಂಡಿದ್ದೀರಲ್ಲ, ನೀವೇ ನೋಡಿಬಿಡಿ ಅಂತ ಕೃಷ್ಣ ಹೇಳಿಲ್ಲ. ಏನ್ ಹೇಳಿದ? ಎಲ್ಲಾ ಕಡೆ ನಾನೇ ಇದ್ದೇನೆ, ನನ್ನನ್ನು ಚಿಂತನೆ ಮಾಡಿದರೆ ಸಾಕಯ್ಯ ನಿಮಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ಸರ್ವತ್ರ ಇರುವ ನನ್ನ ಚಿಂತನೆ ಮಾಡಿದರೆ ಸಾಕು ನಿಮಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ಆ ಸರ್ವತ್ರ ನನ್ನ ಚಿಂತನೆ ಯಾರು ನೀವಾಗಿ ಮಾಡಲಿಕ್ಕಾಗಲ್ಲ, ನಾನೇ ಕೊಡಬೇಕು. ಆ ನನ್ನ ರೂಪ ಯಾವುದು ಗೊತ್ತೋ? ಪ್ರತ್ಯಕ್ಷ. ನನ್ನ ಹೆಸರೇ ಪ್ರತ್ಯಕ್ಷ. ನಾನೇ ನಿಮಗೆ ಪ್ರತಿಯೊಂದು ಕಡೆ ನನ್ನನ್ನು ತೋರಬೇಕು ಅಂತ ಸಂಕಲ್ಪದಿಂದ ನಿಮ್ಮ ಕಣ್ಣಲ್ಲಿರುವ ರೂಪ ನನಗೆ ಸಂಕಲ್ಪ ಬಂತ, ನಿಮ್ಮ ನೋಟವನ್ನೇ ಬದಲಾಯಿಸುತ್ತೇನೆ, ನಾನೇ ಬದಲಾಯಿಸಿ ಬಿಡುತ್ತೇನೆ. ಅಂದರೆ ನೀವು ನೋಡುವಾಗ ಪ್ರಯತ್ನ ಅಲ್ಲ, ಒಳಗಿಂದ ನಾನೇ ನಿಮಗೆ ಸ್ಫೂರ್ತಿಯನ್ನ ಕೊಡತಾ 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 ಬರ್ತೇನೆ. ಅವಾಗ ನಿಮಗೆ ನೋಡಿದ್ದಲ್ಲೆಲ್ಲ ದೇವರ ನೆನಪು ತಾನಾಗಿ 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 ಬರ್ತಾ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷಾವಗಮನ. ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಇಷ್ಟು ಕಾಲ ನಾನಾಗಿ ನಾನಾಗಿ ಅಂದೇ ಬಿದ್ದೆ, ಇವಾಗ ಅವನ ಪಾದ ಹಿಡಿದ ತಕ್ಕೆ ಅವನಾಗಿ ಅವನಾಗಿ ಕೊಡತಾ ಇದ್ದಾನೆ ಎಂಬುದು ಅನುಭವಕ್ಕೆ ಬಂದಾಗ, ಓ ನನ್ನ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿ ಇಲ್ಲ, ಇವನ ಕಂಟ್ರೋಲ್ ಅಲ್ಲೇ ಇದೆ ಎಂಬುದು ಚೆನ್ನಾಗಿ ಗೊತ್ತಾಗುತ್ತೆ. ಅವಾಗೇನಾಗುತ್ತೆ? ಸರ್ವೇಂದ್ರಿಯ ಪ್ರೇರಕ ಶ್ರೀಹರಿ ಒಬ್ಬನೇ ಎಂಬುದು ನಮ್ಮಲ್ಲಿ ಅನುಭವಕ್ಕೆ ಬರ್ತಾ ಬರುತ್ತೆ. ಅದು ಅಪರೋಕ್ಷಕ್ಕೆ ಕಾರಣ ಆಗುತ್ತೆ. ಇಷ್ಟು ಒಳಗಿನ ರಹಸ್ಯ, ಕೃಷ್ಣನ ಮಾತಿನ ಒಳಗಿರುವ ರಹಸ್ಯ ತಿಳಿಯಾಗಿ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಉಪಕಾರ ಮಾಡಿದ ಗ್ರಂಥದಲ್ಲಿ ಬರೆದು, ಅವಾಗ ರಾಘವೇಂದ್ರ ಸ್ವಾಮಿಗಳು ಇದ್ದಾಗ ಪಾಠದಲ್ಲಿ ಹೇಳಿದರೆ ಕೂತವರು ಮಾತ್ರ ಲಾಭ ಪಡೆದಿರ್ತಾರೆ. ಕೆಲವರು ಅವರ ಪರಂಪರೆಯ ಪಾಠಕ್ಕೆ ಬಂದಿದ್ರೆ ಅವರ ಪರಂಪರೆಯಲ್ಲಿ ಕೆಲವರಿಗೆ ಉಪಯೋಗ ಆಗಿರುತ್ತೆ. ಗ್ರಂಥದಲ್ಲಿ ಬರೆದದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಉಪಕಾರ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ರೂಪಮನ್ಯ ದೇವಧನ್ಯಮಾತ್ಮನ. ರಾಘವೇಂದ್ರ ಸ್ವಾಮಿಗಳ ರೂಪ ಅಂದ್ರೆ ಮೃತ್ತಿಕಾ ಇರುವ ವೃಂದಾವನ ಏನಿದೆ ಅದಕ್ಕಿಂತ ಹೆಚ್ಚಿನ ಸನ್ನಿಧಾನ ಯಾವುದು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಬರೆದಂತಹ ಗ್ರಂಥಗಳು. ಅದರಲ್ಲಿ ವೃಂದಾವನದಲ್ಲಿ ನನ್ನ ಜೊತೆ ಮಾತಾಡಲ್ಲ, ಓದ್ತಾ ಇದ್ರೆ ರಾಯರೇ ಮಾತಾಡಿದಂತೆ ಇರುತ್ತೆ. ಏನೋ ರಾಯರ ಗ್ರಂಥಗಳನ್ನು ಓದಿದರೆ ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಜ್ಞಾನ ಹೇಗೆ ಬರುತ್ತೆ ಅಂದರೆ ನಾನೇ ನಿಮ್ಮಲ್ಲಿದ್ದುಕೊಂಡು ಕೊಡುವುದು. ಧರ್ಮ್ಯಂ ಅಂದ್ರು ಹೇಳಿದರು. ಧರ್ಮ್ಯ ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಧರ್ಮಾತ್ ಅನಪೇತಂ ತದ್ವಿಷಯಂ ಧರ್ಮ್ಯಂ. ಅದು ಹೇಳ್ತಾ ಇದ್ದಾರೆ ಇಲ್ಲಿ ಧರ್ಮ ಅಂದ್ರೆ ಯಾರು ಏನು. ನಾವು ಧರ್ಮ ಅಂದ್ರೆ ಒಳ್ಳೇದು ಮಾಡೋದು ಧರ್ಮ, ಕೆಟ್ಟದ್ದು ಬಿಡೋದು ಧರ್ಮ, ಧರ್ಮ ಧರ್ಮ ಅಂದು. ಧರ್ಮ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ದೇವರು. ಅಲ್ಲ, ಧರ್ಮ ಅಂದ್ರೆ ದೇವರ. ಅದು ಹೇಗೆ ಅಂದ್ರೆ ಸರ್ವ ಆಧಾರಕತ್ವಾದ ಧರ್ಮೋ ಭಗವಾನ್. ಧರ್ಮ ಅಂದ್ರೆ ಧನ್ ಧಾರಣೆ ಎಂಬ ಧಾತು. ಅದರಿಂದ ಏನಾಗುತ್ತೆ? ಧರ್ಮ ಅಂದ್ರೆ ಎಲ್ಲರನ್ನ ಹಿಡಿದು ನಿಂತಿರುವವ, ಎಲ್ಲರನ್ನ ಹಿಡಿದು ಪೋಷಣೆ ಮಾಡುವ ಭಗವಂತನಿಗೆ ಧರ್ಮ ಅಂತ ಹೆಸರು. ಅಂದ್ರೆ ಹೇಳ್ತಾ ಇದ್ದಾರೆ ಅನಭೇತಂ ವಿಷಯಂ ಧರ್ಮ್ಯಂ. ಅದಕ್ಕೆ ರಾಯಣ್ಣ ಬರೀತಾರೆ ಸರ್ವಾಧಾರಕ ಭಗವದ್ ವಿಷಯ ಪರೋಕ್ಷ ಜ್ಞಾನಂ ಭಗವದ್ ಅಪರೋಕ್ಷ ಜ್ಞಪ್ತಿ ಸಾಧನಂ. ಹೇಳ್ತಾರೆ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಹೇಳಿದ್ನಲ್ಲ, ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಈ ದೃಷ್ಟಿ ಬರಬೇಕು ಅಂತ ಹೇಳಿದ್ರಲ್ಲ, ನಾನು ನಿಮ್ಮ ಕಣ್ಣಲ್ಲಿ ನಿಂತುಕೊಂಡು ಪ್ರತ್ಯಕ್ಷ ಅಂತ ಕರೆಸಿಕೊಂಡು ನಿಮಗೆ ಒಳ್ಳೆ ನೋಟವನ್ನು ಕೊಡುತ್ತೇನೆ ಅಂತ ಹೇಳಿದನಲ್ಲ, ಅದು ಯಾವ ನೋಟ ಅಂದ್ರೆ ಧರ್ಮ್ಯಂ. ಅಂದ್ರೆ ಹೇಳ್ತಾ ಇದ್ದಾರೆ ನಿಮ್ಮ ನೋಟ ಹೇಗಿರಬೇಕು ಅಂದ್ರೆ ದೇವರನ್ನ ಬಿಟ್ಟಿರಬಾರದು, ದೇವರನ್ನ ಬಿಟ್ಟಿರದ ನೋಟ ಅಂದ್ರು.
ಅಂದರೆ ನಾವು ನೋಡೋ ಕಾಲಕ್ಕೆ ನಮ್ಗೆ ಕಾಣಿಸೋದು ಎರಡೇ, ಇರೋದೇ ಮೂರು, ಒಂದು ದೇವರು, ಒಂದು ಜೀವ, ಒಂದು ಜಡ. ದೇವರಂತೂ ಕಾಣಿಸಲ್ಲ ನಮಗೆ, ಕಾಣಿಸೋದೇ ಒಂದು ಜೀವ, ಒಂದು ಜಡ. ಹುಟ್ಟಿದಾಗಿಂದ ಎರಡನ್ನೇ ನೋಡ್ತಾ ಇದ್ದೀವಿ, ಮನೆಯವರನ್ನ ಹೊರಗಿನವರನ್ನ, ಮನೆ ಪದಾರ್ಥಗಳು ಹೊರಗಿನ ಪದಾರ್ಥಗಳು, ಇದು ಬಿಟ್ಟರೆ ಏನಾದ್ರೂ ಕಾಣಿಸ್ತಾ ಇದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಈ ಎರಡನ್ನೂ ನೋಡುವಾಗ ಅಲ್ಲಿ ದೇವರನ್ನ ಮರೆತು ಪದಾರ್ಥವನ್ನು ನೋಡಬಾರದು, ದೇವರನ್ನ ಮರೆತು ವ್ಯಕ್ತಿಯನ್ನೂ ನೋಡಬಾರದು. ಇಡೀ ಜೀವನ ನಮ್ದೇನಾಗಿದೆ, ದೇವರನ್ನ ಮರೆತೇ ಬರೀ ಪದಾರ್ಥಗಳು ನೋಡೋದಾಗಿದೆ, ದೇವರನ್ನ ಮರೆತೇ ವ್ಯಕ್ತಿಗಳನ್ನು ನೋಡೋದಾಗಿದೆ. ಏನು ನೋಡಿದ್ರು ಕೂಡ ಅವರು ಬಂದ್ರು, ಅವರೇ ಹೊಡೆದ್ರು, ಅವರೇ ಸನ್ಮಾನ ಮಾಡಿದ್ರು, ಅವರೇ ಹೇಳಿದ್ರು, ಅವರೇ ಅವರೇ ಅವರೇ, ಅಥವಾ ಇದೇ ಮಾಡಿತ್ತು ಅದೇ ಮಾಡಿತ್ತು ಅಂತ ಪದಾರ್ಥ. ದೇವ ಮಾಡಿಸಿದ, ದೇವನೊಬ್ಬನಿದ್ದಾನೆ ಎಲ್ಲಾ ಕಡೆ ಎಂಬ ಎಚ್ಚರ ಕಳೆದು ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಕಣ್ಣಿನಲ್ಲಿ ನಿಂತಿರುವ ಭಗವಂತ ನಮಗೆ ನೋಟ ಎಂಥದ್ದನ್ನ ಕೊಡತಾನೆ ಅಂದರೆ, ಈ ಪದಾರ್ಥಗಳು, ವ್ಯಕ್ತಿಗಳು ಇವೆಲ್ಲವೂ ಅದರ ಸುತ್ತೂ ಇರುವ ದೇವರ ಮೇಲೆ ಆಧಾರಪಟ್ಟಿವೆ. ಆ ದೇವರೇ ಪದಾರ್ಥಗಳನ್ನ ಸೆಳಕೊಂಡು ಬರ್ತಾ ಇದ್ದಾನೆ, ಜೀವನನ್ನ ಕರಕೊಂಡು ಬರ್ತಾ ಇದ್ದಾನೆ. ದೇವರು ಚೂರು ಸರದರೆ ಪದಾರ್ಥ ಅಲ್ಲೇ ಬಿದ್ದಿರುತ್ತೆ, ವ್ಯಕ್ತಿಗಳು ಅಲ್ಲೇ ಬಿದ್ದಿರುತ್ತಾರೆ, ಉಸಿರಾಟವೂ ಇಲ್ಲದೆ. ಅಂತ ನಮ್ಮ ಒಳಗೆ ಹೇಗೆ ಯಾರ್ಯಾರನ್ನ ನೋಡ್ತಾ ಇದ್ರು ಕೂಡ ಅದೇ ನೆನಪಾಗಬೇಕು. ಅದಾದ ಪ್ರಶ್ನೆ ಅಲ್ಲ, ಬೆಳಿಗ್ಗೆದ್ದಾಗ್ಲಿಂದ ಯಾರೊಬ್ರು ಕಾಣಿಸಿದ್ರು, ಆ ದೇವರಿದ್ದಾರೆ ಅಂತ ಅಂದ್ಕೊಂಡು ದೇವರೇ ಮಾಡಿಸ್ತಾ ಇದ್ದಾರೆ. ಎರಡನೇದು ಇನ್ನೊಬ್ಬರಲ್ಲಿ ನೋಡಿದ್ರು, ನಾಲ್ಕು ಜನರಲ್ಲಿ ಈ ತರ ದೇವರೇ ಮಾಡಿಸ್ತಾ ಇದ್ದಾರೆ, ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ನೋಡಿದ ಕೂಡಲೇ ಐದನೇ ಸಲ ನೆನೆಯೋಕ್ಕಾಗತ್ತೆ, ಸಾಕು ಎಷ್ಟು ಸಲ ದೇವರೇ ತಾನೇ ಮಾಡಿಸೋದು, ಸುಮ್ಮನೆ ಒಣ ನೆನಪು ಯಾಕೆ, ಗೊತ್ತಿದ್ದನ್ನೇ ಹೇಳೋದು ಯಾಕೆ ಅಂತ ಬೇಸರದ ಭೂತ ಬರುತ್ತೆ. ಹಾಗಲ್ಲದೆ ನಮಗೆ ನೋಡಿ, ಈ ನೆನಪು ತಾನಾಗಿ ಬರಬೇಕು, ತಾನಾಗಿ ಬರಬೇಕು, ನಾವಾಗಿ ಏನೋ ತುಳಿದಂತೆ ಬರಬಾರದು, ನ್ಯಾಚುರಲ್ ಆಗಿ ಬರಬೇಕು. ನಮಗರ್ಥ ಆದ ಎಕ್ಸಾಂಪಲ್ ಅಂತಾದ್ರೆ, ಯಾರಿಗೋ ದೆವ್ವ ಹಿಡಿದಿದೆ ಪಕ್ಕ ಮನೆಯವರಿಗೆ, ಅಲ್ಲ ನಿಮ್ಮ ಪಕ್ಕ ಮನೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಯಾರಿಗೋ ಹಿಡಿದಿದೆ. ಆ ದೆವ್ವ ಹಿಡಿದಂತಹ ವ್ಯಕ್ತಿಯನ್ನ ನೋಡಿದ್ದೀರಾ ಹೋಗಿ, ಅವನ ಚೇಷ್ಟೆ ಎಲ್ಲ ಪ್ರೂವ್ ಮಾಡ್ತಾ ಇದೆ ಅವನ ದೆವ್ವ ಹಿಡಿದಿದೆ. ಯಾಕೆ, ಅವನಿಗೆ ಕಾಲೇ ಇಲ್ಲ, ಸರ 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 ಗೋಡೆ ಏರ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ನೋಡಿದ ಕಾಲ ಓ ದೆವ್ವ ಇದೆ ಅಂತ ಅರ್ಥ ಆಯಿತು. ಆ ವ್ಯಕ್ತಿ ಅಲ್ಲೇ ಇಲ್ಲ, ನಿಮ್ಗೆ ಬಹಳ ಕ್ಲೋಸ್, ಆದ್ದರಿಂದ ಮಾರನೇ ದಿನ ಬೆಳಿಗ್ಗೆ ನಿಮ್ ಮನೆಗೆ ಬಂದು ನಿಮ್ ಮುಂದೆ ಕೂತ ವಿತೌಟ್ ಪರ್ಮಿಷನ್ ನಿಮ್ಮ ಎದುರಿಗೆ ಬಂದು ಕೂತ. ಕೂತಾಗ ನಿಮ್ ಮನಸ್ಸಲ್ಲಿರುತ್ತೆ ಹೇಳಿ, ಆ ವ್ಯಕ್ತಿ ಮೇಲಿರುತ್ತಾ ಒಳಗಿರೋ ದೆವ್ವಗಳ ಮೇಲಿರುತ್ತಾ? ಅಯ್ಯೋ ದೆವ್ವ ಹಿಡಿದಿದೆ, ದೆವ್ವ ಹಿಡಿದಿದೆ, ಇವ ಬಂದ ಇವ ಬಂದ ಇವ ಬಂದ, ಒಳಗೆ ದೆವ್ವದ ಎಚ್ಚರವೇ ತಲೆಯಲ್ಲಿರುತ್ತೆ. ಅದು ನೀವು ಬೇಕಂತ ತಂದುಕೊಳ್ಳೋದಾ? ಇಲ್ಲ, ತಾನಾಗಿ ಬರ್ತಾ ಇದೆ. ಬಿಡು ಅಂದ್ರೆ ಹೋಗುತ್ತಾ? ಹೋಗಲ್ಲ, ಆ ವ್ಯಕ್ತಿ ಇರೋ ಪರ್ಯಂತ ಇರುತ್ತೆ, ಹೋದ ಮೇಲೂ ಇರುತ್ತೆ. ಏನದು, ಯಾವಾಗ ಬರ್ತಾನೋ ಏನೋ ಅಂತ. ಹೌದು, ಹಾಗಾದ್ರೆ ನಮ್ಮಲ್ಲೂ ಕೂಡ ಇದು ರಿವರ್ಸ್ ಎಕ್ಸಾಂಪಲ್, ರಿವರ್ಸ್ ಎಕ್ಸಾಂಪಲ್ ಅದು. ಹಾಗಾದರೆ ನಮಗೂ ಕೂಡ ಮನಸ್ಸು ತಾನಾಗಿ ದೇವರನ್ನ ಹೀಗೆ ನೆನೆಯುತ್ತಾ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಈ ಉತ್ತರ ಕೊಟ್ಟಂತೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪೂರ್ವ ಅವತಾರದಲ್ಲಿ ಪ್ರಹ್ಲಾದರಾಜರಾಗಿ ಬಂದಾಗ ಹೇಳುತ್ತಾರೆ. ಗುರುಪುತ್ರರು ಷಂಡಾಮರ್ತರು ಕೇಳುತ್ತಾರೆ, ನಿನಗೆ ಬುದ್ಧಿ ಎಲ್ಲಿಂದ ಬಂತು, ನೀನಾಗಿ ಕಲಿತದ್ದೋ ಇನ್ನೊಬ್ಬರು ಕೊಟ್ಟದ್ದೋ, ಹೇಗೆ ಹೋಗ್ತಾ ಇದೆ ಹರಿಯಲ್ಲಿ? ಅವಾಗೆ ಪ್ರಹ್ಲಾದರಾಜರು ಹೇಳ್ತಾರೆ, ಇಲ್ಲ ಮತಿರಣ್ಣ ಕೃಷ್ಣೆ ಪರತಸ್ವತೋಪಿ ವಾ ವಿಥೋಪಿ ಪತ್ಯದ ಗೃಹವ್ರತ, ನನ್ನ ಮನಸ್ಸು ಇನ್ನೊಬ್ಬರು ಹೇಳಿಕೊಟ್ಟದ್ದಕ್ಕೆ ಹೋಗ್ತಾ ಇಲ್ಲ, ನಾನಾಗಿ ಇಟ್ಟರೂ ಹೋಗ್ತಾ ಇಲ್ಲ, ತಾನಾಗಿಯೇ ಹೋಗ್ತಾ ಇದೆ. ಅಂದ್ರೆ ನನ್ನ ವಿತೌಟ್ ಮೈ ನಾಲೆಡ್ಜ್, ನಾನು ಇಲ್ಲಿ ಕಳಿಸಬೇಕು ಅಂತ ನನ್ನ ಪ್ರಯತ್ನ ಇಲ್ಲ, ಮನಸ್ಸು ಅಲ್ಲೇ ಹೋಗಿ ಹೋಗಿದೆ. ಹೇಗೆ ನಮ್ಮ ಮನಸ್ಸು ನಮಗೆ ಬೇಕಾದ ವ್ಯಕ್ತಿಯಲ್ಲಿ ತಾನಾಗಿ ಹೋಗಿ ಕೂಡುತ್ತೋ ಆ ರೀತಿಯಲ್ಲಿ ಆ ದೇವರಲ್ಲಿ ಯಾವಾಗ್ಲೂ ಕೂಡಬೇಕು. ಹೇಗೆ ಕೂಡಬೇಕು ಅಂದ್ರೆ ಪ್ರತಿಯೊಂದು ಪದಾರ್ಥವನ್ನು ನೋಡಿದಾಗ ಆ ಪದಾರ್ಥಕ್ಕೆ ಬೇಸ್ ಇವನೇ, ಇವನಿಂದಾಗೇ ಎಲ್ಲ ಆಗ್ತಾ ಇದೆ. ಯಾವ ವ್ಯಕ್ತಿಯನ್ನ ನೋಡಿದ್ರು ಓ ಮಾತಾಡ್ತಾ ಇದ್ದಾರ ದೇವರೇ ಮಾತಾಡಿಸ್ತಾ ಇದ್ದಾರೆ, ಓಡತಾ ಇದ್ದಾರ ನಡೀತಾ ಇದ್ದಾರ ಕೂಡತಾ ಇದ್ದಾರ ಮಲಗಿದ್ದಾರ ಎಲ್ಲ ದೇವರೇ ಮಾಡಿಸ್ತಾ ಇದ್ದಾರೆಂಬ ನೋಟ ಬಲವಂತವಾಗಿ ಅಲ್ಲ, ತಾನಾಗಿ ತಾನಾಗಿ ಆಟೋಮೆಟಿಕ್ ಆಗಿ ಬರ್ತಾ ಬರಬೇಕು. ಈಗ ದೇವ ಅಂತ ಹಾಗೆ ತಾನಾಗಿ ಬರಬೇಕಾದರೆ ನಾನೇ ಕೊಡಬೇಕು. ಆ ಕೊಡುವ ನನ್ನ ರೂಪ ಪ್ರತ್ಯಕ್ಷ ಅಂತ ಕರೀತಾರೆ ನನ್ನನ್ನ. ಇಷ್ಟು ರಾಘವೇಂದ್ರ ಸ್ವಾಮಿಗಳು ಕಳಿಸಿಕೊಟ್ಟು ಅಂತ ಅವಾಗ ಹೇಳ್ತಾರೆ. ಇಂಥ ಅಪರೋಕ್ಷ ಜ್ಞಾನಕ್ಕೆ ದೊಡ್ಡ ಸಾಧನ ಇದು, ಅಪರೋಕ್ಷ ಜ್ಞಾನಕ್ಕೆ ದೊಡ್ಡ ಸಾಧನ ಇದು. ಇದಕ್ಕೆ ಉದ್ಧವ ಕೇಳುತ್ತಾನೆ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಬರುತ್ತೆ. ಕೃಷ್ಣ ತುಂಬಾ ಯೋಗ ಸಾಧನೆಗಳನ್ನೆಲ್ಲ ಹೇಳ್ತಾನೆ. ಕೃಷ್ಣ ಹೇಳಿದ ಮೇಲೆ ಉದ್ಧವ ಕೇಳ್ತಾನೆ, ತುಂಬಾ ಹೇಳಿದೆಯ, ಸಾಮಾನ್ಯ ಜನಕ್ಕೆ ಇದು ಎಡಕಲ್ಲ, ಅದು ಗೊತ್ತೇ ಆಗಿದೆ. ನಿನಗೂ ಗೊತ್ತು, ಕೇಳಿದ ನನಗೂ ಗೊತ್ತು. ಅಲ್ಲ ನಿಂದು ನೀನು ನೋಡ್ಕೊಂಡು ಹೋಗೋದಲ್ಲ, ಸಾಮಾನ್ಯ ಜನದ ಗೊಡವೆ ಯಾಕೆ ನಿನಗೆ? ಅವಾಗ ಉದ್ಧವ ಹೇಳ್ತಾನೆ, ಸಾಮಾನ್ಯ ಜನರು ಚೆನ್ನಾಗಿರಬೇಕೆಂಬ ಅಪೇಕ್ಷೆ ನಾನಾಗಿ ತಂದುಕೊಂಡದ್ದಲ್ಲ, ನೀನಾಗೆ ಕೊಟ್ಟದ್ದು, ನೀನೇ ಕೊಟ್ಟಿದೀಯ. ಅದಕ್ಕೆ ಕೇಳ್ತಾ ಇದ್ದೇನೆ, ಎಲ್ಲರಿಗಾಗಿ ಕೇಳ್ತಾ ಇದ್ದೇನೆ, ಎಲ್ಲರೂ ನಿನ್ನ ಸೇರಬೇಕಾದ್ರೆ ಇಷ್ಟೆಲ್ಲ ಯೋಗ ಚಿಕ್ಕ ಪ್ರಯತ್ನದಲ್ಲಿ ಬಂದಿರಬೇಕು, ಸುಲಭವಾಗಿ ಬಂದಿರಬೇಕು. ಅದು ಯಾವಾಗದೆ ಹೇಳು. ಅವಾಗ ಕೃಷ್ಣ ಅಂದ, ಹೌದಾ, ಚಿಕ್ಕದಾಗಿ ಬೇಕಾ? ಗೈಡ್ ಅಂತ ಹೇಳ್ತಾರ ನಮ್ಮಲ್ಲಿ, ಟೆಕ್ಸ್ಟ್ ಬುಕ್ ಬೇರೆ ಗೈಡ್ ಬೇರೆ ಇರುತ್ತೆ. ಎಕ್ಸಾಮ್ ಓದೋ ಕಾಲಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ವಿಸ್ತಾರವಾಗಿ ಕೊಟ್ಟಿರ್ತಾರೆ. ಗೈಡ್ ಅಲ್ಲಿ ಕ್ವಶನ್ ಆನ್ಸರ್, ಕ್ವಶನ್ ಆನ್ಸರ್, ಅದರಲ್ಲೂ ಕೂಡ ಯಾವ ಕ್ವಶನ್ ಎಷ್ಟು ಸಲ ರಿಪೀಟ್ ಆಗಿದೆ ಎಷ್ಟು ಎಕ್ಸಾಮ್ಸ್ ಅಲ್ಲಿ ಅದು ಕೂಡ ಕೊಟ್ಟಿರ್ತಾರೆ. ಕೌಂಟರ್ ಅಲ್ಲಿ ಹಾಕಿರ್ತಾರೆ 64 times ಇದೆಲ್ಲ ಕೇಳಿದ್ದಾರೆ. ಯಾವ ಕ್ವಶನ್ ಯಾವಾಗೂ ಕೇಳಿಲ್ಲ ಅದು ಕೂಡ ಹಾಕಿರ್ತಾರೆ, ಅದಕ್ಕೆ ಆನ್ಸರ್ ಕೊಟ್ಟಿರ್ತಾರೆ. ಅದು ನೋಡ್ಕೊಂಡು ಅದನ್ನ ಗೈಡ್ ಅಂತ ಹೇಳ್ತಾರಲ್ಲ, ಇನ್ನೊಂದು ಬರ್ತಾ ಇಲ್ಲ ನಮಗೆ, ನಾವೆಲ್ಲ ಬರ್ತಾ ಇತ್ತು ಗೈಡ್ ಅಂತ ತುಂಬಾ ಬರ್ತಾ ಇತ್ತು. 10th class ವರೆಗೂ ಆ ಗೈಡ್ಗಳೆಲ್ಲ ಇಟ್ಕೊಳ್ತಾ ಇದ್ರು, ತುಂಬಾ ಓದ್ತಾ ಇದ್ರು, ಅದು ಹಿಡ್ಕೊಂಡೆ ತುಂಬಾ ಅದಕ್ಕೆ ಬೆಲೆ, ಅದೆಲ್ಲ ಓದ್ತಾ ಇದ್ರೆ ಅವಾಗ. ಸರಿಯಪ್ಪ ಇಲ್ಲಿ ಹೇಳ್ತಾ ಇದ್ದಾನೆ, ಎಷ್ಟು ಸರಿಯಾದ ಶಾರ್ಟ್ಕಟ್ಟಲ್ಲಿ ಹೇಳಬೇಕು ಕೃಷ್ಣ. ಅವಾಗ ಹೇಳಿದ ಕೃಷ್ಣ, ಏನಿಲ್ಲ ಉದ್ಧವ, ಇಷ್ಟೊತ್ತು ಹೇಳಿದ್ದು ಒಂದೇ, ನಿನ್ನಲ್ಲಿ ನಾನಿದ್ದೇನೆ, ಎಲ್ಲರೊಳಗೂ ನಾನಿದ್ದೇನೆ, ಹೊರಗಡೆ ನಾನಿದ್ದೇನೆ, ಎಲ್ಲರಲ್ಲಿ ನಾನಿದ್ದೇನೆ. ಅಂದರೆ ಅವರವರ ಕೆಲಸ ನಾನೇ ಮಾಡಿಸ್ತಾ ಇದ್ದೇನೆ, ನಿನ್ನ ಕೆಲಸವೂ ನಾನೇ ಮಾಡಿಸ್ತಾ ಇದ್ದೇನೆ. ಸಿಂಪಲ್, ಏನಿಲ್ಲ, ನನ್ನೊಳಗಿದ್ದು ನನ್ನ ಎಲ್ಲಾ ಇಂದ್ರಿಯಗಳ ಆಕ್ಟಿವಿಟಿ ಮಾಡಿಸುವಂತಹ ದೇವರೇ ಎಲ್ಲರೊಳಗಿದ್ದು ಎಲ್ಲರಲ್ಲೂ ಮಾಡಿಸ್ತಾ ಇದ್ದಾನೆ, ಎಲ್ಲರಲ್ಲಿ ಮಾಡಿಸುವವನೇ ನನ್ನಲ್ಲೂ ಮಾಡಿಸ್ತಾ ಇದ್ದಾನೆ. ಇದನ್ನ ಒಮ್ಮೆ ಅಲ್ಲ, ಉಸಿರಾಡುವಷ್ಟು ಕಾಲ ನೆನೆಯುತ್ತಾ ನೆನೆಯುತ್ತಾ ಯಾರು ಬರ್ತಾರೆ ಅವರಿಗೆ ನಾನು ಸಿಕ್ಕಿಬಿಡುತ್ತೇನೆ. ಆ ಒಂದು ಮಾತಿನ ಎಕ್ಸ್ಪ್ಯಾನ್ಷನ್ ಈ ರಾಜವಿದ್ಯಾ ರಾಜಗೃಹ ಯೋಗ. ಅವಾಗ ಉದ್ಧವ ಕೇಳಿದ, ಹೌದಾ ಸ್ವಾಮಿ, ನೀವು ನನ್ನೊಳಗಿದ್ದಿ ಎಲ್ಲರೊಳಗಿದ್ದೀಯಾ? ಎಲ್ಲರೊಳಗಿದ್ದುವ ನೀನೇ ನನ್ನೊಳಗಿದ್ದೀಯ, ನಿನ್ನಿಂದಲೇ ಇಡೀ ಜಗತ್ತು ನಡೆಯುತ್ತಾ ಇದೆ, ಆ ನೀನೇ ನನ್ನೊಳಗಿದ್ದು ನಡೆಸ್ತಾ ಇದ್ದೀಯ, ಈ ನೋಟ ನನಗೆ ಸದಾ ಇದ್ರೆ ನೀನು ಸಿಕ್ತೀಯ ಅಂದಿಯಲ್ಲ, ಆ ನೋಟ ನಾನೇ ತಂದುಕೊಳ್ಳೋದ ನೀ ಕೊಡ್ತೀಯ? ನಾನೇ ಕೊಡ್ತೀಯ. ಹೌದಾ, ಯಾವಾಗ ಕೊಡ್ತೀಯ, ಯಾವಾಗ ಕೊಡ್ತೀಯ? ಇಷ್ಟೇ, ಅದು ಬರಲಿಕ್ಕೆ ಅಡ್ಡಿಯಾದ ನಿನ್ನ ಕರ್ಮ ಸವೆದಾಗ ಕೊಡ್ತೀಯ. ಆನ್ಸರ್ ನಮಗೆ ಗೊತ್ತು, ಕ್ವಶನ್ ಹಾಕುವ ಅವ್ರು ತಾನೆ ಅಡಿಗೆ ಇಟ್ಟಿದ್ದಾರೆ, ಯಾವಾಗ ಬಡಿಸ್ತಾರೆ? ಸಿಂಪಲ್ ಉತ್ತರ, ಅಡಿಗೆ ಆದುಕೊಳ್ಳೆ ಬರುಸ್ತಾರೆ ಹೋಗ್ತಾನೆ. ಅದರಿಂದ ಕೃಷ್ಣ ಆವಾಗ ಮತ್ತು ಬರುತ್ತೆ, ಅಲ್ಲಯ್ಯ ನನ್ನ ಕರ್ಮ ಕಳೆಯಲು ಕಳೆದರೆ ನೀನೇ ಅದನ್ನ ಕೊಡ್ತೀಯ, ನನ್ನ ಕರ್ಮ ಅದೇ ಕಳೆಯುತ್ತೋ ನೀನೇ ಕಳೀಬೇಕು, ನಾನೇ ಕಳೀಬೇಕು ಮತ್ತೆ ಕಳೆದು ಬಿಡುದು. ನಿನ್ನ ಕರ್ಮದ ಲಕ್ಷಣವೇ ಹಾಗೆ ಕೊಟ್ಟಿದೆ, ಇಮ್ಮಿಡಿಯೇಟ್ ಆಗಿ ಕಳೆಯೋದಾಗಿದ್ರೆ
ನಾನು ನಿನ್ನ ಹೊಟ್ಟೆಯಲ್ಲಿದ್ದ ಕಾಲಕ್ಕೇನೆ, ನನ್ನ ಹೊಟ್ಟೆಯಲ್ಲಿದ್ದ ಕಾಲಕ್ಕೇನೆ ಕಳೆದು ಬಿಟ್ಟು ಮೋಕ್ಷಕ್ಕೆ ಪಾರ್ಸಲ್ ಮಾಡಿಬಿಡ್ತಾ ಇದ್ದೆ. ಆ ಕರ್ಮ ಉಂಡೇ ಕಳಿಯಬೇಕು. ಎಲೆಯಲ್ಲಿ ಹಾಕಿದ ಊಟ ಒಮ್ಮೆಲೆ ಹಾಂಪಟ್ಟಂತ ಅವಳ ಹೊಳಕ್ ಹೋಗುತ್ತಾ? ಒಂದೊಂದು ಒಂದೊಂದು ಖರ್ಚು ಮಾಡಿದರೆ ಆಗುತ್ತೆ. ಹಾಗೆ ನಿನ್ನ ಕರ್ಮ ನೀನು ಅನುಭವಿಸಿ ಅನುಭವಿಸಿ ಎಷ್ಟು ಬೇಗ ಖರ್ಚಾಗುತ್ತೋ ಅಷ್ಟು ಬೇಗ ನಿನಗೆ ಈ ಜ್ಞಾನ ಕೊಡುತ್ತೇನೆ. ಆಗ ಮತ್ತೂ ಪ್ರಶ್ನೆ ಏನದು, ಎಲ್ಲಾ ಕರ್ಮ ಮುಗಿದ ಮೇಲೆ ಕೊಡ್ತೀಯಾ? ಇಲ್ಲ, ಚೂರು ಕರ್ಮ ಮುಗಿತಾ ಚೂರು ದೃಷ್ಟಿ, ಹಾಗೆ ಹಾಗೆ ಕರ್ಮ ಮುಗಿಯೋದು ಆ ಪ್ಲೇಸಲ್ಲಿ ಬರ್ತಾ 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 ಆಗಿರುತ್ತೆ. ಹೇಗೆ ಪದಾರ್ಥ ಒಂದಿದೆ, ನೀರು ಬರ್ತಾ ಇದೆ, ಪದಾರ್ಥ ತೆಗೆದರೆ ಆ ಕುಣಿಯಲ್ಲಿ ನೀರು ಬಂದು ತುಂಬುತ್ತೆ. ನೀರೇನೋ ಬರ್ತಾ ಇದೆ, ಅಡ್ಡಿಯಾಗಿ ಪದಾರ್ಥ ಕೂತಿದೆ ಅಂದ್ರು, ಈ ಪದಾರ್ಥ ತೆಗೆದ ಮೇಲೆ ನೀರು ಬರುತ್ತಾ ಅಂದ್ರೆ ತೆಗೆಯೋ ಕಾಲಕ್ಕೇನೆ ನೀರು ಬಂದು ಸೇರ್ತಾ ಇರುತ್ತೆ. ಹಾಗೆ ನಾನು ನಿಮ್ಮ ಕರ್ಮ ಹೋಗ್ತಾ ಹೋಗ್ತಾ ಇರುವ ಕಾಲಕ್ಕೇನೆ ಜ್ಞಾನ ಕೊಡ್ತಾ ಕೊಡ್ತಾ ಬಂದಿದ್ದೇನೆ, ಅದಕ್ಕೆ ದೃಷ್ಟ ಅಂತ ನೀವೇ ಅಂದ್ರು. ಯಾಕೆ ನಿಮಗೇನೆ ಪುರಾಣಕ್ಕೆ ಬರಬೇಕೆಂಬ ಆಸಕ್ತಿ ಕೊಟ್ಟದ್ದು ನಾನೇ, ಪುರಾಣಕ್ಕೆ ಬರುವಾಗ ಬಂದ ಜ್ಞಾನದಲ್ಲಿ ಸಂತೋಷ ಕೊಟ್ಟದ್ದು ನಾನೇ, ಎಡಬಿಡದೆ ಹೋಗ್ಬೇಕೆಂಬ ಆಸಕ್ತಿ ಕೊಟ್ಟದ್ದಾರು? ನೀವು ತಂದುಕೊಂಡದ್ದ ನಾ ಕೊಟ್ಟದ್ದ? ನಾ ಕೊಟ್ಟದ್ದೇ ಹೌದಾನೆ. ಹಾಗೆ ಇದನ್ನು ಕೂಡ ನಾನೇ ಕೊಡುತ್ತೇನೆ, ಹೆದರಬೇಡಿ. ಮತ್ತೆ ಇದ್ಯಾಕೆ ತಿಳಿಸ್ತಾ ಇದೆಯಾ? ಸಿಲೆಬಸ್ ಇಷ್ಟಿದೆ ಅಂತ ಅದು ತಿಳ್ಕೊಳ್ಳಿ. ತಿಳ್ಕೊಂಡ ಮೇಲೆ ಬೇಕು ಅಂತ ಬೇಡಿ ಬರ್ತೀರಲ್ಲ ರಾಯರತ್ರ ಎಲ್ಲರತ್ರ, ಆವಾಗ ಏನು ಬೇಡಬೇಕೋ ಗೊತ್ತಿಲ್ಲದೆ ಬೇಡದ್ದನ್ನೆಲ್ಲ ಬೇಡಿ ಶುರು ಮಾಡ್ತೀರಲ್ಲ, ಅದು ತಪ್ಪಿಸಿ ಇದನ್ನ ಬೇಡಿ ಅಂತ ಹೇಳಲಿಕ್ಕೆ ಹೇಳುತ್ತಾ ಇದ್ದೇನೆ. ರಾಯರತ್ರ ಕೇಳಬೇಕಾಗಿದೆ, ಸ್ವಾಮಿ ಏನೋ ದೇವ ಹೇಳಿದ್ದಾನೆ, ಇದು ಬೇಗ ಬರುವಂತಾಗಲಿ, ಇದು ಇದನ್ನ ಬೇಡುವ ಬುದ್ಧಿ ಕೊಡಿ, ಬೇಡದ್ದನ್ನೆಲ್ಲ ಬೇಡತಾ ಇದ್ದೇನೆ. ಆ ರೀತಿಯಲ್ಲಿ ಒಳ್ಳೆ ಜ್ಞಾನ ಧರ್ಮ್ಯಂ ಹೇಳ್ತಾರೆ, ಸುಸುಖಂ ಒಳ್ಳೆ ಸುಖಕರವಾದ್ದು. ಬೇರೆ ಆದ್ರೆ ಹೋಮ ಯಜ್ಞ ತುಪ್ಪ ಬೇಕು ಎಲ್ಲ ಬೇಕು, ಹೊಗೆ ಬರುತ್ತೆ ಕಣ್ಣು ಸುಡುತ್ತೆ ಎಲ್ಲ ಆಗುತ್ತೆ ಅಪ್ಪ ಅಂತ ಆಗುತ್ತೆ. ಇನ್ನ ವ್ರತ ಉಪವಾಸ ಬಿದ್ದಿರ್ತೀವಿ, ಬಿ ಪಿ ಡೌನ್ ಆಗುತ್ತೆ, ಶುಗರ್ ಡೌನ್ ಆಗುತ್ತೆ, ಅಯ್ಯೋ ರಾಮ ಏನ್ ಮಾಡಬೇಕು ಅರ್ಥ ಆಗಲ್ಲ. ವ್ರತೋಪವಾಸಗಳು ಇವಾಗ ಎಲ್ಲರಿಗೂ ಬಿ ಪಿ ಶುಗರ್ ಎಲ್ಲ ಏನು ಹೃದಯ ಅಂಗಾರ ಅರ್ಶನ ಕುಂಕುಮ ತರ ಕಾಮನ್ ಆಗಿಬಿಟ್ಟಿದೆ, ರೋಗಗಳೆಲ್ಲ ಕಾಮನ್ ಆಗಿದೆ. ಇವಾಗ ಎಲ್ಲರೂ ಯಾವ ಎರಡು ಏಕಾದಶಿ ಅಂದು ಕೂಡಲೆ ಅವಾಗ ಹಾಟ್ ಫೇಲ್ ಶುರು ಆಗಿರುತ್ತೆ, ಯಾವಾಗ ಬರುತ್ತಾ ಯಾವಾಗ ಬರುತ್ತಾ ಎರಡು ಏಕಾದಶಿ ಬೀಜ ಬರ್ತಕ್ಕಂಥ ಪ್ರಕಾರಪಣ ಯಾವುದೇ ಇಲ್ಲ. ಅಂತ ಕಾಲಕ್ಕೆ ರೋಗಮಯವಾಗಿರತಕ್ಕಂಥ ನಮಗೆ ಬೇರೆ ಸಾಧನೆಗಳೆಲ್ಲ ಹೇಗಿರುತ್ತೆ? ಸಾಧ್ಯವೇ ಇಲ್ಲ. ಆದರೆ ದೇವರನ್ನು ಕಾಣಬೇಕಾದ್ರೆ ಎಂಥ ಒಳ್ಳೆ ಸಾಧನ ಬೇಕು ಅಂದ್ರೆ ಇದು ಸುಲಭ, ಬಹಳ ಪವರ್ಫುಲ್, ಬಹಳ ಪವರ್ಫುಲ್. ಇದು ನಮ್ಮ ಅಜ್ಜಿಯವರಿರುವ ಕಾಲಕ್ಕೆ ಆಕೆ ಹತ್ರ ಒಂದು ಟ್ಯಾಬ್ಲೆಟ್ ಇರ್ತಾ ಇತ್ತು, ಅದನ್ನ ಸಲ್ಫಾಡೈಜನ್ ಅಂತ ಕರೀತಾ ಇದ್ರು. ಅದೇ ಅಲ್ಲ ಸಲ್ಫಾಡೈಜನ್, ಏಕಮೂಲಿಕ ಪ್ರಯೋಗ. ಹೊಟ್ಟೆ ನೋವ, ಆಕೆ ಮರಾಠಿಯಲ್ಲಿ ಮಾತಾಡೋದು, ಹೇಗೆ ಅಪ್ಪ ಇತ್ತಗೋ, ಹೊಟ್ಟೆ ನೋವು ಬಂತ ಆ ಟ್ಯಾಬ್ಲೆಟ್, ತಲೆನೋವು ಬಂತ ಅದೇ ಟ್ಯಾಬ್ಲೆಟ್, ಏನಾದ್ರೂ ಆಯ್ತ ಅದೇ ಟ್ಯಾಬ್ಲೆಟ್. ನಮಗೆ ಡೌಟ್ ಒಂದೇ ಟ್ಯಾಬ್ಲೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಆಕೆ ಕೊಟ್ಟದ್ದಕ್ಕೋ ಏನೋ ಗೊತ್ತಿಲ್ಲ, ನಮ್ಗೆ ಏನ್ ರೋಗ ಬಂದು ಅದೇ ಟ್ಯಾಬ್ಲೆಟ್ಗೆ ಕಡಿಮೆ ಆಗ್ತಾ ಇತ್ತು. ನಮಗೆ ನಮ್ಮ ಅಜ್ಜಿಗೆ ಆ ಟ್ಯಾಬ್ಲೆಟ್ ಕೊಟ್ಟವರೆಲ್ಲ ಇಲ್ಲೇ ಕೊಟ್ಟಿದ್ದಾರೆ, ನಮ್ಮ ಮಾವರು ಕೊಟ್ಟಿದ್ದಾರೆ ರಾಘವೇಂದ್ರ ಅಂತ, ಅವರು ಅವರ ಅಣ್ಣಂದ್ರೆಲ್ಲ ನನಗೆ ಬಹಳ ಬಳಗ. ಹುಡುಗಿದ್ದ ಕಾಲಕ್ಕೆ ನಮ್ಮ ಅಜ್ಜಿಯವರನ್ನ ಎಲ್ಲರನ್ನ ನೋಡಿದವರು. ಯಾಕೆ ಇದು ಹೇಳಿದೆ? ಸುಸುಖ ಆಕೆಗೆ ಒಂದೇ ಡಬ್ಬಾದಲ್ಲಿ, ಆಕೆ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇಲ್ಲ, ಆಕೆಗೆ ಒಂದೇ ಔಷಧ ಜಗತ್ತಿನಲ್ಲಿ, ಆ ಡಬ್ಬ ತುಂಬಾ ಔಷಧ, ಏನು ಬಂದ್ರೆ ಹಾಕೋಬೇಕು. ಔಷಧದ ಜೊತೆಗೆ ಒಂದು ಕೃಷ್ಣ ಅಂತ ಇದ್ದು, ಅದು ಪ್ರಧಾನ ಔಷಧ, ಅದು ಕೆಲಸ ಮಾಡುತ್ತಾ ಇತ್ತು. ಇದು ಬರೇ ನಾಮಕೆ ವಾಸ್ತೆ ಅಷ್ಟೇ. ಆ ರೀತಿಯಾಗಿ ವಿಶೇಷವಾದ ಸುಸುಖಂ ಇದನ್ನೇ ದಾಸರಾಯ ಹೇಳ್ತಾರೆ. ಸುಲಭವಾದ ಸಾಧನೆ ದೇವರನ್ನ ನೋಡಲಿಕ್ಕೆ ಏನು ಅಂದ್ರೆ, ಸತತ ವಿಷಯೇಂದ್ರಿಯಗಳಲ್ಲಿ ಪ್ರಮಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಪೂಜೆ ಸದುಪಾಯ. ಸರ್ವತ್ರ ವ್ಯಾಪಿಸಿದ ಭಗವಂತನ ಸದಾ ನೆನಪು ಬರ್ತಾ ಇರೋದೇ ವಿಶೇಷವಾದ ದೇವರನ್ನ ಕಾಣಲಿಕ್ಕೆ ಸಾಧನೆ. ಪೈಸಾ ಖರ್ಚಿಲ್ಲ, ಕಾಣಿಸಿದವರಲ್ಲ. ಅಪ್ಪ ಸ್ವಾಮಿ ಇದ್ದಾನೆ ಅದಕ್ಕೆ ಇವರು ಮಾತಾಡ್ತಾ ಇದ್ದಾರೆ, ಸ್ವಾಮಿ ಇದ್ದಾನೆ ಓ ಅದಕ್ಕೆ ಇವರು ಹೀಗೆ. ಅವ್ರು ಏನು ವ್ಯಾಪಾರ ಮಾಡ್ತಾ ಇದ್ರು, ಕೊನೆಗೆ ನಮ್ಮನ್ನ ಬೈತಾ ಇದ್ರು, ನಮ್ಮನೆ ಬೈತಾ ಇದ್ದಾರೆ. ಆ ಭಗವಂತ ಅವನು ಬಯಸ್ತಾ ಇದ್ದಾನೆ, ಇವನಾಗಿ ಇವನೇನ್ ಬೈತಾನೆ, ಘಟ್ಟ ಅಸ್ವತಂತ್ರ. ಆ ದೇವರಿದ್ದದ್ದಕ್ಕೆ ಸ್ವಾಮಿ ನನ್ನ ಒಳ್ಳೆದಕ್ಕಾಗಿ ಇವನು ಬಯಸ್ತಾ ಇದ್ದಾನೆ, ಅಡ್ಡಿ ಇಲ್ಲ, ಕೃತಾರ್ಪಣ ಅಂತ ಹೋಗುವ ಬುದ್ಧಿ ಬರುತ್ತೆ. ಹಾಗೆ ಸರ್ವತ್ರ ಭಗವಂತನ ಚಿಂತನೆ ಬರಬೇಕು, ಅದನ್ನ ಹೇಳಿಕೊಡುತ್ತಾನೆ. ಇವು ಬರಲಿಕ್ಕೆ ಹೆಚ್ಚೇನು ಬೇಕಾಗಿಲ್ಲ, ಕಷ್ಟ ಸುಸುಖಂ ಸುಲಭ ಅಷ್ಟೇ ಅಲ್ಲ, ಕರ್ತುಂ ಸುಸುಖಂ ಅವ್ಯಯಂ. ಇದನ್ನು ಯಾರಾದರೂ ತೆಗೆದುಕೊಂಡು ಹೋಗೋದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ನಾಶ ಇಲ್ಲವೇ ಇಲ್ಲ. ವಿಶೇಷವಾಗಿರತಕ್ಕಂಥ ಸಾಧನೆ, ಈ ಸಾಧನೆಯನ್ನ ನಾನು ತಿಳಿಸಿಕೊಡುತ್ತೇನೆ ಅಂತ ಕೃಷ್ಣ ಹೇಳಿದ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.